ಮೂರ್ತಿ, ಕಿವಿಯಿಂದ ದೇವರ ಕಥೆ, ಮನಸ್ಸಿನಿಂದ ದೇವರ ಚಿಂತನೆ, ಆಮೇಲೆ ಸ್ಪರ್ಶ, ದೇವರ ಹಾಕಿದ ನಿರ್ಮಾಲ್ಯಾದಿಗಳ ಸ್ಪರ್ಶನ, ಮೂಗಿನಿಂದ ಭಗವಂತ ನಿರ್ಮಾಲ್ಯಗಳ ಒಂದು ಆಗ್ರಹಣ ಮಾಡತಕ್ಕಂಥ ಕೆಲಸ, ಪ್ರತಿಯೊಂದು ಹಾಗೇನೆ. ಇನ್ನು ಉದರಕ್ಕೆ ಭಗವಂತನ ನಿವೇದಿತವಾದ ಪದಾರ್ಥ ಹಾಕಿಬಿಡಿ. ತಯೋಪಭುಕ್ತ ಸರ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ನೋಡಿ, ಕೆಟ್ಟ ಆಹಾರ ತಿಂತಾನೆ, ಹೊಟ್ಟೆಗೆ ಹೋಗುತ್ತೆ, ರೋಗ ಬಂದ್ಬಿಡುತ್ತೆ. ಔಷಧಿ ಹಾಕೋತಾನೆ, ಹೊಟ್ಟೆಗೆ ಹಾಕೋತಾನೆ, ರೋಗ ವಾಸಿಯಾಗಿಬಿಡುತ್ತೆ. ಅದೇ ಹೊಟ್ಟೆಗೆ ಹೋದ ಪದಾರ್ಥ ರೋಗ ತಂತು, ಹೊಟ್ಟೆಗೆ ಹೋದ ಪದ ರೋಗ ತೆಗೆದುಬಿಡ್ತು. ರೋಗ ಯಾವತ್ತಂತು, ರೋಗಾಣ ಇದ್ದಂಥ ಆಹಾರ ಹೊಟ್ಟೆಗೆ ಹೋದ ರೋಗ ಬಂತು. ಪರಿಹಾರ ಮಾಡೋ ಶಕ್ತಿ ಇರತಕ್ಕಂಥ ಆಹಾರ ಹೊಟ್ಟೆಗೆ ಹೋದಾಗ ಅದು ಪರಿಹಾರ ಮಾಡಿಬಿಡ್ತು. ಇವತ್ತು ಭವರೋಗ ವೈದ್ಯ ಭಗವಂತನಾದ್ದರಿಂದ ಅವನಿಗೆ ನೈವೇದ್ಯ ಮಾಡಿದ ಪದಾರ್ಥ ಅಂದರೆ ಅದು ಎಲ್ಲ ವಿಧವಾದ ಕಾಮನೆಗಳನ್ನು, ದುಷ್ಟ ಕಾಮನೆಗಳನ್ನು ನಾಶ ಮಾಡುತ್ತಾದ್ದರಿಂದ ಆ ರೀತಿ ವರ್ತಿಸಿದೆ ಅಂತ. 11 ಇಂದ್ರಿಯಗಳನ್ನು ಬುದ್ಧಿಯಿಂದ ದೇವರ ವಿಚಾರ ಚಿಂತನೆ ಮಾಡಿಬಿಟ್ರೆ ಆಗ ನಾವು ಎಲ್ಲ ವಿಧವಾದ ಸಾಧನೆಯಾಗುತ್ತೆ. ಆದವು ನಿಯಮ ಅನ್ನೋ ಶಬ್ದಕ್ಕೆ ಅರ್ಥ ಮೊದಲಿಗೆ ಅಂತ ಒಂದರ್ಥ, ಇನ್ನೊಂದರ್ಥ ಅದಕ್ಕೆ ಸರ್ವಾದಿಯಾದ ಭಗವಂತನ ಕಡೆಗೆ ಹಾಕಿದರೆ ಯೋಚನೆಯೇ ಇಲ್ಲ. ಇಷ್ಟು ಹೇಳಿ, ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಃ ಪಾಪಾನಂ ಪ್ರಜಹಿಷ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಆಗೊಂದು ಪ್ರಶ್ನೆ ಬಂತು, ದೇವ್ರ ಕಡೆ ಮನಸ್ಸನ್ನು ಹೇಗೆ ಹಾಕಬೇಕು ಅಂತ ಮುಂದಿನ ಪ್ರಶ್ನೆ. ದೇವ್ರ ಕಡೆ ಮನಸ್ಸನ್ನು ಹೇಗೆ ಹಾಕಬೇಕು ಅಂತ ಹೇಳಿದರೆ ಪ್ರೋಸೆಸ್ ಹೇಳ್ತಾರೆ. ಆ ಹೆಸರಿಗೆ ಒಂದೇ ಶೋಕ, ಎಷ್ಟು ಅರ್ಥಗರ್ಭಿತವಾದ ಶೋಕ ಅನ್ನೋದು ಯೋಚನೆ ಮಾಡಬೇಕು. ಇಂದ್ರಿಯಾಣಿ ಪರಾಣ್ಯಾಹು, ಇಂದ್ರಿಯಾಣಿ ಪರಾಣ್ಯಾಹು ಅಂತ ವರ್ಣನೆ ಮಾಡ್ತಾ ನಾವು ಇದಕ್ಕೆ ಹೋಗ್ತೇವೆ, ಕಠೋಪನಿಷತ್ತಿಗೆ ಹೋಗ್ತೇವೆ. ಇಂದ್ರಿಯೇಭ್ಯ ಪರಂ ಮನಃ, ಇಂದ್ರಿಯಾಣಿ ಪರಾಣ್ಯಾಹು ಮೊದಲು, ಇಂದ್ರಿಯಣ್ಯ ಇಂದ್ರಿಯೇಭ್ಯ ಪರಂ ಮನಃ, ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಈ ಶ್ಲೋಕ ಅಪೂರ್ವವಾದಂಥ ಒಂದು ಶ್ಲೋಕ. ಇಂದ್ರಿಯಾಣಿ ಪರಾಣಿ ಆಹು, ಇಂದ್ರಿಯೇಭ್ಯ ಪರಂ ಮನಃ, ಇಂದ್ರಿಯಗಳು ತುಂಬ ಶ್ರೇಷ್ಠವಾದವುಗಳು, ಇಂದ್ರಿಯಗಳು ಪರಾಣಿ ತುಂಬ ಶ್ರೇಷ್ಠವಾದವುಗಳು. ಇಂದ್ರಿಯಕ್ಕಿಂತ ದೊಡ್ಡದು ಯಾವುದು? ಇಂದ್ರಿಯೇಭ್ಯ ಪರಂ ಮನಃ, ಇಂದ್ರಿಯಗಳಿಗಿಂತ ಮೇಲಿರ್ತಕ್ಕಂಥದ್ದು ಮನಸ್ಸು, ಇಂದ್ರಿಯಗಳಿಂತ ಮೇಲಿರತಕ್ಕಂಥದ್ದು ಮನಸ್ಸು. ಮನಸ್ಸಸ್ತು ಪರಾ, ಮನಸ್ಸಿಗಿಂತ ದೊಡ್ಡದಾಗಿರೋದು ಯಾವುದು? ಬುದ್ಧಿ, ಬುದ್ಧಿ ದೊಡ್ಡದು. ಯೋ ಬುದ್ಧೇ ಪರತಸ್ತು ಸಹ, ಬುದ್ಧಿ ಮೇಲೆ ಒಬ್ಬನಿದ್ದಾನೆ ಅವನೇ, ಬುದ್ಧಿ ಮೇಲೆ ಒಬ್ಬನಿದ್ದಾನೆ ಅವನು. ಈ ಪದ ಅಲ್ಲಿ ಬಂದಿರೋ, ಈ ಶ್ಲೋಕವನ್ನು ಅರ್ಥ ಮಾಡಿದ ಎಲ್ಲರೂ ಕೂಡ ಇಷ್ಟೇ ಅರ್ಥ ಬರೆದಿದ್ದು. ಇಂದ್ರಿಯಗಿಂತ ಮನಸ್ಸು, ಮನಸ್ಸಿಗಿಂತ ಬುದ್ಧಿ, ಬುದ್ಧಿಗಿಂತ ಸಹ. ಇಷ್ಟೇ ಸಹ, ಯಾರು ಅಂತ ನೋಡೋಣ ಮುಂದಕ್ಕೆ. ಸಹ ಬುದ್ಧಿಗಿಂತ ಮೇಲೆ ಅವನಿದ್ದಾನೆ, ಇಷ್ಟು ಅರ್ಥ ಇದೆ. ಇಷ್ಟನೇ ಎಲ್ಲರೂ ಬರೋದು. ಈಗ ಮಧ್ವ ಭಾಷ್ಯವನ್ನು ನೋಡಬೇಕು. ಆಚಾರ್ಯರ ಭಾಷ್ಯದ ವಿವರಣೆಯ ಕ್ರಮ ಎಷ್ಟು ಅಪೂರ್ವ ಅಂತ ಹೇಳೋದಕ್ಕೆ ಇಂಥ ಶ್ಲೋಕ ಬಂತಲ್ಲ, ತಕ್ಷಣ ಆಚಾರ್ಯ ಏನು ಮಾಡ್ತಾರೆ ಗೊತ್ತಾ? ಕಠೋಪನಿಷತ್ತನ್ನು ಓದಿ ಇಲ್ಲಿ ಓದ್ಕೊಳ್ಳಿ ಅಂತ ಹೇಳ್ತಾರೆ. ಇಂಥದ್ದೇ ಶೋ ಕಠೋಪನಿಷತ್ತಲ್ಲಿ ಬರುತ್ತೆ ನಮಗೀಗ. ಇಲ್ಲಿ ಒಂದು ಶ್ಲೋಕದಲ್ಲಿ ಎರಡು ಶ್ಲೋಕ ಇದೆ. ಇಲ್ಲಿ ಇಂದ್ರಿಯೇಭ್ಯ ಪರಾಹ್ಯರ್ಥಾ ಅರ್ಥೇಭ್ಯ ಪರಂ ಮನಃ, ಮನಸ್ಸಸ್ತು ಪರಾ ಬುದ್ಧಿ, ಬುದ್ಧೇರಾತ್ಮ ಮಹಾನ್ ಪರಃ, ಮಹತಃ ಪರಂ ಅವ್ಯಕ್ತಂ, ಅವ್ಯಕ್ತ ಪುರುಷ ಪರಃ, ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ. ಈ ಶ್ಲೋಕ ಉಪಯೋಗ ಮಾಡಿಕೊಂಡು ಇಡೀ ಭಗವದ್ಗೀತಾ ವ್ಯಾಖ್ಯಾನದ ಪ್ರಪಂಚದೊಳಗೆ ಮಧ್ವಾಚಾರ್ಯ ಒಬ್ಬರೇ ಉಪಯೋಗ ಮಾಡಿಕೊಂಡು. ಎಷ್ಟು ಅರ್ಥ ಇದೆ ನೋಡಿ, ಅಲ್ಲಿ ನಾಲ್ಕೆ ಸ್ಟೆಪ್ ಇದೆ, ಅಲ್ಲಿ ಎಷ್ಟು ಸ್ಟೆಪ್ ಇದೆ ಲೆಕ್ಕ ಹಾಕಬೇಕು, ಅಷ್ಟನ್ನೂ ಸೇರಿಸಿಕೊಂಡು ಹೋದಿ ಅಂತ ಆಚಾರ್ಯ ಹೇಳ್ತಾರೆ. ಇದು ಕಠೋಪನಿಷತ್ತಿಗೂ ಭಗವದ್ಗೀತೆಗೂ ತುಂಬ ಸಂಬಂಧ ಇದೆ, ಮೊದಲಿಂದ ಹೇಳ್ತಾ ಬಂದಿದೆ. ನೋಡಬೇಕಾದ ಇವತ್ತು ಆಧುನಿಕರು ಒಪ್ಪಿದ್ದಾರೆ, ಕಠೋಪನಿಷತ್ತಿಗೂ ಭಗವದ್ಗೀತೆಗೂ ತುಂಬ ನೇರ ಸಂಬಂಧ ಇದೆ. ಆದರೆ ಇದೆ ಅಂತ ಅದು ರುಜುವಾತು ಮಾಡಿ ತೋರಿಸಿದ್ದು ಶ್ರೀಮದ್ ಆಚಾರ್ಯರು. ಎಷ್ಟು ಶ್ಲೋಕಗಳು ಹಾಗಾಗಿ ಕಠೋಪನಿಷತ್ತು ಹಾಗೆ ಬರುತ್ತೆ, ಈ ಶ್ಲೋಕನೂ ಹಾಗೆ ಬಂದಿದೆ. ಆದರಲ್ಲಿ ಎರಡು ಶ್ಲೋಕ ಒಂದೇ ಶ್ಲೋಕದಲ್ಲಿ ಬಂದಿದೆ. ಮತ್ತೇನು ಅರ್ಥ ಮಾಡಬೇಕು ಅಂತ ಕೇಳಿದರೆ, ಭಗವಂತ ಸಂಕ್ಷೇಪ ಹೇಳ್ತಾ ಇದ್ದಾರೆ. ಕಠೋಪನಿಷತ್ತಲ್ಲಿ ಬಂದಿದೆಯಲ್ಲ, ನಾವು ಹೇಳ್ಬೇಕಾದ್ರೆ ಹೀಗೆ ಹೇಳ್ತೇವೆ, ಇಲ್ಲಿಂದ ಹುಬ್ಬಳ್ಳಿಗೆ ಹೋಗ್ಬೇಕು ಅದಲ್ಲೋ, ತುಮಕೂರಿಗೆ ಹೋಗಿ, ಚಿರಾಕ್ ಹೋಗಿ, ಹಿರಿಯೂರಿಗೆ ಹೋಗಿ, ಚಿತ್ರದುರ್ಗಕ್ಕೆ ಹೋಗಿ, ಹಾವೇರಿ ಇದಕ್ಕೆ ಹೋಗಿ, ದಾವಣಗೆರೆ ಸಿಗುತ್ತೆ ಒಂದು, ಹಾವೇರಿ ರಾವಣೆಬೆನ್ನೂರು ಹಾವೇರಿ, ಆಮೇಲೆ ಸಿಗ್ಗಾವೆ ಹುಬ್ಬಳ್ಳಿ ಅಂತ ಹೇಳ್ಬಿಟ್ರೆ ಮೂರು, ಇದು ಒಂದು ರೂಟ್ ಇದು. ಇನ್ಯಾಗ ಹೋಗ್ಬೇಕು? ಚಿತ್ರದುರ್ಗ ಹುಬ್ಬಳ್ಳಿ ಅಂತ ಹೇಳ್ಬೋದಾಗುತ್ತೆ. ಈಗ ಚಿತ್ರದುರ್ಗ ಹುಬ್ಬಳ್ಳಿ ಬರುತ್ತೆ ಹೋಗಿ ಅಂತ ಹೇಳಿಬಿಡ್ತಾರೆ. ಎರಡರಲ್ಲಿ ಯಾವುದು ಕರೆಕ್ಟು? ಎರಡೂ ಕರೆಕ್ಟೇ, ಎರಡೂ ಕರೆಕ್ಟ್. ಸಂಕ್ಷೇಪ ಹೇಳಿದ್ದು ವಯ ಚಿತ್ರದುರ್ಗ ಚಿತ್ರದುರ್ಗ ಅಂತ ಹೇಳಿದ್ರು ಅಷ್ಟೇ, ಅಲ್ಲಿ ಹೇಳ್ಬೇಕು ಡಿಟೇಲ್ ಎಲ್ಲ ಇಲ್ಲಿ ಹೇಳಿದ್ರು. ಇವತ್ತು ಇದು ತಪ್ಪು ಅದು ತಪ್ಪು ಅಂತ ಕೇಳಿ ಎರಡೂ ತಪ್ಪಲ್ಲ, ನಾವು ಒಂದೇ ತಪ್ಪು ಅಂದರೆ ಅದು ನಮ್ಮ ತಪ್ಪು ಅಷ್ಟೆ, ಒಂದೇ ಸರಿ ಅಂದರೆ ಮಾತ್ರ ನಮ್ಮ ತಪ್ಪು. ಎರಡು ಸೇರಿಸ್ಕೊಂಡು ಹೇಳಿದ್ದು ಉಪನಿಷತ್ತಲ್ಲಿ ವಿಸ್ತಾರವಾಗಿ ಹೇಳಿದ್ದನ್ನ ಭಗವದ್ಗೀತೆ ಸಂಕ್ಷೇಪವಾಗಿ ಹೇಳಿತ್ತು. ಯಾತಕ್ಕೆ ಅಂದರೆ ಅರ್ಜುನ ಹೇಳ್ತಿರೋದು ಈ ಮಾತನ್ನು, ಅರ್ಜುನ ವೇದವೇದಾಂಗ ಪಾರಂಗತನಾದ್ರಿಂದ ಹಿಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಅರ್ಥ. ಇಷ್ಟು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಆತನಿಗೆ. ಆದರೆ ಗೊತ್ತಿಲ್ಲದಿದ್ದವರಿಗೆ ಮಾತ್ರ ಉಪಯೋಗಕ್ಕೆ ಬರೋದಿಲ್ಲ, ಅವರು ಎಲ್ಲ ಶಾಸ್ತ್ರ ಸೇರಿಯೇ ಓದಬೇಕಾಗ. ಯಾರು ಹೇಳ್ತಾರೆ ಅನ್ನೋದ್ರ ಮೇಲೆ ಎಷ್ಟು ಹೇಳ್ತಾರೆ ಅಂತ ಅರ್ಥ. ನೋಡಿ, ಎಕ್ಸ್ಪರ್ಟ್ ಡ್ರೈವರ್ಗೆ ಹೇಗೆ ಹೋಗ್ಬೇಕು ಅಂತ ಕೇಳ್ತಾನೆ, ಕಷ್ಟ ಹೇಳ್ಬಿಡ್ತಾನ. ನೀವು ಕಾರಲ್ಲಿ ಹೋಗ್ತೀರಾ, ಶಿವಮೊಗ್ಗದಿಂದ ಹೋಗಬೇಕಾಗಿದೆ ಉಡುಪಿ, ಕಾರಲ್ಲಿ ಹೋಗ್ತೀರಾ, ಆಗೊಂಬೆ ಮೇಲೆ ಹೋಗಿ ಅಂತ ಹೇಳ್ಬಿಡ್ತಾನೆ. ಅವ್ರಿಗೆ ಹೇಳ್ಬೇಕಾಗಿಲ್ಲ ಕುಂದಾಪುರದ ಈ ಕಡೆ ಹೋಗಿ ಅಂತ ಹೇಳ್ಬಿಡಿ, ಇಷ್ಟೇ ಡ್ರೈವರ್ಗೆ ಅರ್ಥ ಆಗಿಬಿಡುತ್ತೆ. ಉಡದವರಿಗೆ ಆಗೊಂಬೆ ಅಲ್ಲ, ಆಗೊಂಬೆ ಯಾವುದು, ಅದು ಯಾವ ಪ್ರಾಣಿ ಅಂತ ಕೇಳಿದ್ರೆ ಮಾಡಬೇಕು ಅದಕ್ಕೆ. ಅವ್ರಿಗೇನು ತಿಳುವಳಿಕೆನೇ ಇರೋದಿಲ್ಲ, ಅವ್ರು ತಿಳುವಳಿಕೆ ಇದ್ದವನಿಗೆ ಅಷ್ಟು ಸಾಕು ಹಿಂಟು ಕೊಡಲಿ. ಆ ರೀತಿಯಲ್ಲಿ ಅರ್ಜುನ ಭಗವಂತ ಹೇಳ್ತಿರೋದು, ಇದನ್ನು ಅಪ್ಲೈ ಮಾಡಿ ತೋರಿಸಿದಾಗ ಆಚಾರ್ಯರ ಭಾಷೆ ಎಷ್ಟು ಸಮಗ್ರ ಅಂತ ಗೊತ್ತಾಗುತ್ತೆ. ಅಂದರೆ ಸಮಗ್ರ, ಇದನ್ನು ನಿಮಗೆ ಯಾತಕ್ಕೆ ಹೇಳ್ತೇನೆ ಅಂದರೆ, ಹೇಗೋ ಉಳಿದ ಭಾಷೆ ತುಂಬ ಜನ ಓದಿಬಿಟ್ಟಿರ್ತಾರೆ, ಅದೇ ನಮ್ಮ ಸಮಸ್ಯೆ ಆಗಿರೋದು. ಉಳಿದ ಭಾಷೆಯೆಲ್ಲ ಓದಿಬಿಟ್ಟಿರ್ತಾರೆ, ಆದರೆ ಆಚಾರ್ಯ ಭಾಷೆಯಲ್ಲಿ ಓದಿರೋದಿಲ್ಲ. ಅದರ ಜೊತೆಗೆ ಇಲ್ಲಿ ಏನೂ ಇಲ್ಲ ಅಂತ ತಪ್ಪು ತಿಳುವಳಿಕೆ ಮಾಡ್ಕೊಂಡೇ ಬಿಟ್ಟಿರ್ತಾರೆ. ಬಹಳ ದುರಂತ, ಭಾರಿ ತಪ್ಪು ಇವತ್ತು. ಆದ್ದರಿಂದ ಭಗವದ್ಗೀತೆ ಎಷ್ಟು ನಮಗೆ ಪ್ರಚಾರಕ್ಕೆ ನಿಜವಾಗಲೂ ಮನಸ್ಸಿಗೆ ಬರಬೇಕು. ತುಂಬ ಜನ ಯಾತಕ್ಕೆ ಓದ್ತಾರೆ ಗೊತ್ತಾ, ದೊಡ್ಡದು ಅಂತ ಹೇಳಿದ್ದಾರೆ, ದೊಡ್ಡದು ಅಂತ ಹೇಳಿದ್ದಾರೆ ಅಂತ ಓದ್ತಿರ್ತಾರೆ ಅಷ್ಟೇ. ಆದರೆ ಆಚಾರ ಭಾಷೆ ಇಟ್ಕೊಂಡು ನೋಡಿದಾಗ ಅದು ಯಾತಕ್ಕೆ ದೊಡ್ಡದು ಅಂತ ಗೊತ್ತಾಗುತ್ತೆ. ದೊಡ್ಡದು ಅಂತ ಹೇಳಿದ್ದಾರೆ ಅಲ್ಲ, ಯಾತಕ್ಕೆ ದೊಡ್ಡದು ಅಂತ ಮನಸ್ಸಿಗೆ ಕಷ್ಟ ಹಿಡಿಸಿಬಿಡುತ್ತೆ. ಪ್ರತಿಯೊಂದು ಪದಗಳನ್ನು ಅನಲಾನ ಶಬ್ದ, ಒಂದು ಶಬ್ದ, ಒಂದು ಪದ, ಒಂದು ಪ್ರಸಂಗ, ಶೋಕ, ಅವನ್ನೆಲ್ಲ ಒಡೆದು 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 ಹೇಗೆ ಚೋರಿಸ್ತಾರೆ ಅಂತ ಗೊತ್ತಾದರೆ ಅದು ಸಾಮರ್ಥ್ಯ ಅಂತ ತಿಳಿಸಿದರು. ಇಂದ್ರಿಯೇಭ್ಯ ಪರಾಹ್ಯರ್ಥಾಹ, ಇಲ್ಲೇನು ಬಂತು, ಇಂದ್ರಿಯೇಭ್ಯ ಇಂದ್ರಿಯಾಣಿ ಪರಾಣ್ಯಾಹು. ಇಂದ್ರಿಯೇಭ್ಯ ಪರಮ್ಮನ ಎಷ್ಟು ಜಂಪ್ ಆಯ್ತು ನೋಡಿ. ಈಗ ಇಂದ್ರಿಯಂತ ಮನಸ್ಸು ದೊಡ್ಡದು ಹಾಗಲ್ಲ. ಇಂದ್ರಿಯೇಭ್ಯ ಪರಾಹ್ಯರ್ಥಾಹ ಅರ್ಥೇಭ್ಯಶ್ಚ ಪರಮ್ಮನಃ. ಒಂದು ಮಿಸ್ ಆಯ್ತು ಅಲ್ಲಿ, ಈಗ ಅರ್ಥಗಳೊಂದು ಮಿಕ್ಸ್ ಆಗಿ ಹೋಯ್ತು, ಅದನ್ನು ಸೇರಿಸ್ಕೋಬೇಕಲ್ಲಿ. ಅದಕ್ಕೆ ಆಚಾರ ಹೇಳ್ತಾರೆ, ಇಲ್ಲಿ ಸೇರಿಸ್ಕೋಬೇಕು ಅಂತ ಹೇಳೋದು ಅರ್ಥ ಎಲ್ಲ. ಈ ರೀತಿ ಶಾಸ್ತ್ರ ಇಲ್ಲಿ ಓದಬೇಕು ಅಲ್ಲ, ಯಾವುದೇ ಶಾಸ್ತ್ರ ಓದಬೇಕಾದ್ರೆ, ಯಾವುದೇ ಶಾಸ್ತ್ರ ಓದಬೇಕಾದ್ರೆ ಸಂಬಂಧಪಟ್ಟ ವಿಚಾರ ಇನ್ನೊಂದು ಶಾಸ್ತ್ರ ಭಾಗದಲ್ಲಿ ಏನು ಬಂದಿರುತ್ತಲ್ಲ ಅದನ್ನು ಸೇರಿಸಿಕೊಂಡೇ ಓದಬೇಕು. ಇಲ್ಲಿವರೆ ಸಮಗ್ರ ಅರ್ಥ ಗೊತ್ತಾಗೋದಿಲ್ಲ. ಅದನ್ನು ಸ್ವತಃ ವೇದವ್ಯಾಸರು ಬ್ರಹ್ಮಸೂತ್ರದೊಳಗೆ ಓಂ ತತ್ವ ಸಮನ್ವಯಾತ್ ಓಂ ಅಂತ ಹೇಳುತ್ತಾರೆ. ಸಮನ್ವಯವನ್ನು ಮಾಡ್ಕೋಬೇಕಾದ್ರೆ ಎಲ್ಲ ಅದನ್ನು ಜೋಡಿಸ್ಕೊಳ್ಬೇಕಾದ್ರೆ, ಇಲ್ಲದೆ ಹೋದರೆ ಸಾಧ್ಯ ಇಲ್ಲ, ಇಲ್ಲದೆ ಹೋದರೆ ಚೆಕ್ಕವೇ ಇಲ್ಲ. ಆದ್ದರಿಂದ ಆ ರೀತಿ ಹೇಳ್ತಾರೆ. ಎಸ್ ಎಲ್ ಸಿ, ಪಿ ಯು ಸಿ, ಬಿ ಎಸ್ ಸಿ ಎಂದು ಬಿಡ್ತಾರೆ. ಎಸ್ ಎಲ್ ಸಿ ಓದೋ ವರ್ಷಗಳೇ ಬೇರೆ, ಪಿ ಯು ಸಿ ಓದೋ ವರ್ಷನೇ ಬೇರೆ. ಅದು 2 ವರ್ಷ ನೋಡೋದಕ್ಕೆ ಒಂದೇ ಕಂಡ ಕಾಣುತ್ತೆ, 3 ಸ್ಟೆಪ್ ಕಂಡ ಕಾಣುತ್ತೆ, 3 ಸ್ಟೆಪ್ ಅಲ್ಲದು ಒಂದು. ಅಲ್ಲಿ 2 ಇದೆ ಜೊತೆಗೆ, ಅಲ್ಲಿ ಬಿ ಎಸ್ ಸಿ 3 ಇದೆ, ಇಲ್ಲಿ 10 ಇಲ್ಲಿ ಬಂದಿರುತ್ತೆ. ಅದು ಉದ್ದು ಹೊಡೆದ್ರೆ ಕಷ್ಟ ಆಗುತ್ತೆ, ಹೇಳಬೇಕಾದ್ರೆ ಅಷ್ಟೇ ಹೇಳೋದು. ಅದು ಬಿಡಿಸ್ಕೋಬೇಕಾದ್ರೆ ಮಾತ್ರ ಸಮಗ್ರ ಶಾಸ್ತ್ರದ ಪರಿಚಯ ಇರಬೇಕು, ಬೇರೆಯವ್ರಿಗೆ ಅರ್ಥ ಆಗೋದೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡ್ತಕ್ಕಂಥ ಮಾತಿದೆ. ಎಷ್ಟೋ ಜನ ಹೋಗ್ತಾರೆ ಬ್ಯಾಂಕಿಗೆ, ಹೋಗಿ ದುಡ್ಡು ಕೊಡ್ತಾರೆ, ಚೆಕ್ ಕೊಟ್ಬಿಡ್ತಾರೆ, ಹೋಗ್ತಾನೆ ದುಡ್ಡು ಕೊಡ, ಚೆಕ್ ಕೊಡ, ಟೋಕನ್ ಕೊಡ್ತಾರೆ ಅಷ್ಟೇ. ಅವರು ಮೊದಲು ದುಡ್ಡು ಕೊಡೋದ್ರಲ್ಲಿ ಟೋಕನ್ ಕೊಡ್ತಾರೆ, ಟೋಕನ್ ಮನೆಗೆ ಹೋಗ್ಬಿಟ್ರೆ ಸೀದಾ, ಏನ್ರಿ ಮೋಸ ಮಾಡ್ತೀರೇನ್ರಿ ನನಗೆ, ದುಡ್ಡು ಕೊಡ್ತಾರೆ ನೋಡಿ, ಇಷ್ಟೇ ಟೋಕನ್, 10 ಪೈಸೆ ಕೂಡ ಆಗೋದಿಲ್ಲ ಅದು. ಒಂದು ಅದು ಎಷ್ಟು 100 ಉಪಯೋಗಿಸ್ಬಿಟ್ಟು ಈಗ ಅಪ್ಪಚ್ಚಿ ಆಗೋಗ್ಬಿಟ್ಟಿರುತ್ತೆ ಪಾಪ. ಇಂಥ ಟೋಕನ್ ಕೊಟ್ಬಿಟ್ರೆ ಇದನ್ನು ಮೋಸ ಮಾಡ್ತಾರೆ, ನನಗೆ ಟೋಕನ್ ಕೊಡ ಕಳಿಸಿದ್ರೆ ಏನು ಅಂತ ಕೇಳಿದರೆ ಗಡ್ಡ ಸ್ವಲ್ಪ ತಿಂತಾರೆ ಕೂಗ್ತಿದ್ರು ಪಾಪ ಅವರೇನೆ, ನಂಬರ್ ಕೂತಿದ್ರು ಹೋಗ್ಲಿಕ್ಕೆ ಬರ್ತಿತ್ತು, ಅದೆಲ್ಲ ಗೊತ್ತಿಲ್ಲ ಪಾಪ ಅವನಿಗೆ. ಫಸ್ಟ್ ಟೈಮ್ ಬ್ಯಾಂಕಿಗೆ ಹೋದವನು ಏನೋ ಮಾಡ್ಕೊಂಡ್ಬಿಡ್ತಾನೆ ಪಾಪ. ಆ ರೀತಿ ಆದಾಗ ಆಗುತ್ತೆ ಅಷ್ಟೇ, ಅದು ಸ್ಟೆಪ್ ಅದು ಒಂದು. ಅದು ದುಡ್ಕೊ ಹೇಳೋದು ಟೋಕನ್ ಕೊಡ್ತಾರೆ ಅಂತ ಹೇಳೋದಿಲ್ಲ, ದುಡ್ಡು ಕೊಡ್ತಾರೆ ಅಂತ ಹೇಳಿರ್ತಾರೆ. ಯಾತಕ್ಕೆ ಮಧ್ಯದ ಸ್ಟೆಪ್ ಅಷ್ಟೇ ಅದು ಒಂದು. ಇದನ್ನು ಕೊಡಬೇಕಾದೀವನು ಅಲ್ಲಿ ಫೈನಲ್ ಬರೋದು, ಮೊದಲು ನೀನು ಪಡುವ ಕೊನೆಗೆ ಅವ್ರು ಕೊಡ್ತಾರೆ. ಮಧ್ಯದ ಪ್ರೋಸೆಸ್ ಇದೆ, ಎಂಟ್ರಿ ಆಗೋದವೆಲ್ಲ ಇದ್ದೇ ಇದೆ, ಅವೆಲ್ಲ ಪ್ರೋಸೆಸ್ ಅಂಡರ್ಸ್ಟುಡ್. ಇಂದ್ರಿಯಗಳ ಮೇಲೆ ಅರ್ಥಗಳು, ಅರ್ಥಗಳೇ ಮೇಲೆ ಮನಸ್ಸು, ಮನಸ್ಸಸ್ತು ಪರಾಬುದ್ಧಿ, ಬುದ್ಧಿಯ ಆತ್ಮ ಮಹಾನ್ ಪರ. ಅದು ಮಿಸ್ ಆಯ್ತು ಮತ್ತೆ. ಯೋ ಬುದ್ಧೇ ಪರತಸ್ತು ಸಹ ಅಷ್ಟೇ, ಬುದ್ಧಿಯ ಮೇಲೆ ಆತ್ಮ ಮಹಾನ್ ಮಹತ್ತತ್ವ ಇದೆ, ಅದರ ಮೇಲೆ ಅವ್ಯಕ್ತ ಇದೆ, ಅದರ ಮೇಲೆ ಮಹತ್ವ ಸಹ ಇದ್ದಾನೆ. ಎಷ್ಟು ಸ್ಟೆಪ್ ಮಿಸ್ ಆಗಿದೆ ನೋಡಬೇಕು, ಅದಿಷ್ಟನ್ನು ಜೋಡಿಸ್ಕೊಂಡು ಹೋದಿ ಅಂತ ಹೇಳಿ. ಆಗ ನಮಗೇನು ಅರ್ಥ ಆಗುತ್ತೆ ಅಂದರೆ, ಈ ರೀತಿ ಯೋ ತಿಳ್ಕೊಳ್ಳಿ, ಅವಾಗ ನಿಮಗೆ ಕಾಮದ ಪರಿಹಾರವಾಗುತ್ತೆ. ಇಂದ್ರಿಯಾಣಿ ಪರಾಣ್ಯಾಹು, ಇಂದ್ರಿಯೇಭ್ಯ ಪರಂ ಮನಃ. ಇಂದ್ರಿಯಗಳು ತುಂಬ ಶ್ರೇಷ್ಠವಾದ ಸಾಧನೆಗೆ ಹೊರಟಿದೆ, ನಮಗೆ ಅಪೂರ್ವವಾದ ಸಾಧನ ಸಾಮಗ್ರಿಗಳವು. ಅದರ ಮೇಲೆ ಯಾವುದಿದೆ ಅಂತ ಕೇಳಿದರೆ, ಇಂದ್ರಿಯೇಭ್ಯ ಪರಾಹ್ಯರ್ಥಾಹ. ಅರ್ಥಗಳು ಅಂದರೆ ವಿಷಯಗಳು ಅಂತ. ಇಂದ್ರಿಯಗಳು ಇವು, ವಿಷಯಗಳು ಇವು. ಕಣ್ಣು ಇಂದ್ರಿಯ, ರೂಪ ವಿಷಯ, ಕಿವಿ ಇಂದ್ರಿಯ, ಶಬ್ದ ವಿಷಯ. ಇದರಲ್ಲಿ ಯಾವುದಕ್ಕಿಂತ ಯಾವ್ದು ದೊಡ್ಡದು ಅಂತ ಪ್ರಶ್ನೆ ಇದೆ. ಯಾವುದಕ್ಕಿಂತ ಯಾವ್ದು ದೊಡ್ಡದು? ಉಪನಿಷತ್ ಹೇಳ್ತಾ ಇದೆ, ಇಂದ್ರಿಯೇಭ್ಯ ಪರಾಹ್ಯರ್ಥಾಹ. ಇಂದ್ರಿಯಗಳ ಶಕ್ತಿಗಿಂತ ಅರ್ಥಗಳ ಶಕ್ತಿ ದೊಡ್ಡದು ಅಂತ ಹೇಳುತ್ತಾರೆ. ಇಂದ್ರಿಯಗಳ ಶಕ್ತಿಗಿಂತ ಅರ್ಥಗಳ ಶಕ್ತಿ ದೊಡ್ಡದು. ಏನು ಹಾಗಂದ್ರೆ ಅರ್ಥ? ಇಂದ್ರಿಯಗಳ ಶಕ್ತಿ ಹೊಂದಿದೆ, ಅರ್ಥಗಳ ಶಕ್ತಿ ಹೊಂದಿದೆ. ಅದಕ್ಕೆ ಏನಾಗುತ್ತೆ ಗೊತ್ತಾ? ವಿಷಯವನ್ನು ನೋಡಿದ ತಕ್ಷಣ ಕಂಡು ತಕ್ಷಣ ಆ ಕಡೆ ಹೋಗಿಬಿಡುತ್ತೆ, ಅರ್ಥ ಎಳೆದು ಬಿಡುತ್ತೆ ಆ ಕಡೆ ಅಂತ ಹೇಳ್ತಾರೆ. ಯಾತಕ್ಕೆ ಗೊತ್ತಾ? ಅದ್ರ ಪವರ್ ಜಾಸ್ತಿ ಆದ್ದರಿಂದ. ಅದರ ಪವರ್ ಜಾಸ್ತಿ ಆದ್ದರಿಂದ ಕಷ್ಟ ಬೇಡ ಅಂದರೂ ಕಣ್ಣು ಎಳಗ ಹೋಗೇ ಬಿಡುತ್ತೆ ಆ ಕಡೆ. ಬೇಡ ಅಂದರೂ ಕೂಡ ಬೇಡ ಅಂತ ಅಂತ ಅಂತಾನೆ ಕಾಫಿ ಕುಡಿದು ಒಂದು ಲೋಟ ಕುಡಿದು ಕೊಟ್ಬಿಡ್ತಾನೆ ಆಗಲೇ, ಅಷ್ಟು ಕಷ್ಟ ಎಳೆದು ಬಿಡುತ್ತೆ ಅಂತ ಹೇಳ್ತಾರೆ. ಮೊದಲು ನೋಡಿ, ಅದರಲ್ಲೂ ಅಷ್ಟೇ, ಕಾಫಿ ಕುಡಿತೀರಾ, ಸ್ವಲ್ಪ ಯೋಚನೆ ಮಾಡ್ತಾರೆ. ಇಟ್ಬಿಟ್ಟು ಕುಡಿತೀರಾ ಅಂದರೆ ಕೇಳ್ತಿರಲ್ರಿ ಮತ್ತೆ ಅಂತ ಕುಡದೆ ಬಿಡ್ತಾರೆ. ಅದು ಕೇಳೋದು ಬೇರೆ, ನೋಡೋದು ಬೇರೆ. ನೋಡ್ತಿರ್ಲಿಕ್ಕೆ ಎಫೆಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ, ಕೇಳಿದ ಎಫೆಕ್ಟ್ ನೋಡಿದ ಎಫೆಕ್ಟ್ ಜಾಸ್ತಿ. ಅರ್ಥಗಳಿಗೆ ಎಳೆಯುವ ಶಕ್ತಿ ಇದೆ. ಈ ಉಪನಿಷತ್ತು ಹೇಳ್ತೀವಿ ಮಾತನ್ನು, ಅರ್ಥಗಳಿಗೆ ಎಳೆಯುವ ಶಕ್ತಿ ಇದೆ. ಅಂದರೆ ಎಲ್ಲಿ ಡೀಲಿಂಗ್ ಮಾಡಬೇಕು ನಮಗೆ ಗೊತ್ತಾಗುತ್ತೆ, ಎಲ್ಲಿಗೆ ಡೀಲಿಂಗ್ ಮಾಡಬೇಕು ಅಂತ ಹೇಳೋದಕ್ಕೆ ಸ್ಟೆಪ್ ಇದು. ಒಂದು ಇಂದ್ರಿಯೇಭ್ಯ ಪರಾಹ್ಯರ್ಥಾಹ. ಇಂದ್ರಿಯ ಇಲ್ಲಿದೆ, ಇಂದ್ರಿಯ ಇಲ್ಲಿದೆ, ವಸ್ತು ಇಲ್ಲಿದೆ, ಅದರ ಮೇಲೆ ಯಾವುದಿದೆ? ಅರ್ಥೇಭ್ಯಶ್ಚ ಪರಂ ಮನಃ, ಅದರ ಮೇಲೆ ಮನಸ್ಸಿದೆ ಅಂತ ಹೇಳಿ. ಅದಕ್ಕಿಂತ ದೊಡ್ಡದು ಮನಸ್ಸು. ಮನಸ್ಸೆಲ್ಲಿದೆ? ಈ ಕಡೆ ಇದೆ ನೋಡಿ. ಮನಸ್ಸು ಒಳಗಿದೆ, ಕಣ್ಣು ಇಲ್ಲಿದೆ, ವಸ್ತು ಇಲ್ಲಿದೆ, ಮಧ್ಯದಲ್ಲಿ ಇಂದ್ರಿಯ ಇದೆ. ನಾವೇನು ಮಾಡಬೇಕೀಗ? ಅರ್ಥ ಎಳಿತಾ ಇದೆ ಆ ಕಡೆಗೆ, ಈಗ ಅರ್ಥ ಆ ಕಡೆ ಎಳಿತಾ ಇದೆ. ನಾವು ವಾಪಸ್ ಹೇಳ್ಕೋಬೇಕು, ಏನು ಮಾಡ್ಬೇಕು? ಇಂದ್ರಿಯನ ಇಂದ್ರಿಯ ಈ ಕಡೆಯಿಂದ ಎಳಿಬೇಕು ನಮ್ಮ ಮನಸ್ಸನ್ನು. ಎಷ್ಟು ಚೆನ್ನಾಗಿ ಟಗ್ ಆಫ್ ವಾರ್ ಅಂತಾರಲ್ಲ, ಆ ಟೈಪ್ ನಡೀತಾ ಇದೆ ಇದು. ಇವ್ರು ನಿಜವಾಗಿ ನಡೀತಿರ್ಬೇಕಾದ್ರೆ ಸರ್ಪಡಿ ಹೇಳಿ ಹಗ್ಗ ಹೇಳಿ ಆಟ ಆಡ್ತಾರಲ್ಲ ಆ ರೀತಿ ನಡೀತಾ ಇರತಕ್ಕಂಥ ವಸ್ತು ಇದು. ಒಂದು ವಿಷಯಗಳು ಆ ಕಡೆ ಎಳಿತಾ ಇದೆ, ಮನಸ್ಸು ಈ ಕಡೆ ಎಳಿಬೇಕಂತ. ನಮ್ಮ ಮನಸ್ಸು ಆ ಕಡೆ ಹೋಗುತ್ತಾದ್ರೆ ಬಜಿತಾ ಆಗಿಬಿಡುತ್ತೆ, ಎಳತಾಡ ದಪ್ಪದ್ದು ಅಲ್ಲೇ ಬಿದ್ದುಬಿಡೋದು. ಇವತ್ತು ಏದು ಕೂಡ ಹೇಳೋದಿಲ್ಲ, ಅದ್ಮೇಲೆ ಇನ್ನೇನು ಅರ್ಥ ಬರುತ್ತಾಗ. ಅಂದರೆ ಯಾವಾಗಲೂ ವಾರ ಅಂದರೆ ಹೀಗೆ, ರೂಪ ನೋಡಿದ ತಕ್ಷಣ ಕಣ್ಣು ಹೋಗುತ್ತೆ, ಮನಸ್ಸು ಎಳಿಬೇಕು ಈ ಕಡೆಗೆ, ಶಬ್ದ ಕೇಳಿಸ್ ಆ ಕಡೆ ಹೋಗುತ್ತೆ, ಮನಸ್ಸು ಎಳಿಬೇಕು ಈ ಕಡೆಗೆ. ಇದನ್ನು ಇಂದ್ರಿಯ ನಿಗ್ರಹ ಅಂತ ಕರೀತಾರೆ. ಈ ಸ್ಟೆಪ್ ಹೇಳದೆ ಹೋಗಿದ್ದಿದ್ರೆ, ಕಠೋಪನಿಷತ್ತಲ್ಲಿ ಮಾತು ಅರ್ಥವಾಗದೆ ಹೋಗಿದ್ದಿದ್ರೆ ಮನಸ್ಸಿನ ರೋಲ್ ಏನಿರುತ್ತೆ ನಮಗೆ ಅರ್ಥ ಆಗ್ತಿದ್ದೆ. ಮನಸ್ಸು ಇಂದ್ರಿಯಗಳಿಂದ ಮೇಲಿರೋದ್ರಿಂದ, ವಸ್ತುಗಳ ಕಡೆ ಇಂದ್ರಿಯ ಹೋಗ್ತಿರೋದ್ರಿಂದ, ಯಾವಾಗ ಇದು ಮನಸ್ಸನ್ನು ಹಿಡ್ಕೊಂಡ್ಬಿಡ್ತಾನೆ ತಕ್ಷಣ ಆಗ ವಿಷಯಗಳಿಗೆ ಹೋಗುತ್ತೆ, ನ್ಯಾಚುರಲಿ ತಪ್ಪು ಹೋಗುತ್ತಾಗ ಕೂಡ ಕೇಳಿದ್ರೆ ಎಳೆದ್ರೆ ಹೇಗೋ ಹಾಗಾಗಿಬಿಡುತ್ತೆ ಆ ಕಡೆ. ಮುಂದೆ ಅರ್ಥೇ ಭ್ಯಸ್ಯ ಪರಂ ಮನಃ, ಮನಸ್ಸಸ್ತು ಪರಾಬುದ್ಧಿ. ಮನಸ್ಸಿನ ಮೇಲೆ ಯಾವುದಿದೆ ಅದಕ್ಕಿಂತ ದೊಡ್ಡ ತತ್ವ ಯಾವುದು? ಬುದ್ಧಿ ತತ್ವ ಇನ್ನೂ ದೊಡ್ಡದು ಅಂತ ಹೇಳ್ತಾರೆ. ಬುದ್ಧಿ ತತ್ವ ಇನ್ನೂ ದೊಡ್ಡದು, ನಮಗೀಗ ಅರ್ಥ ಆಗಬೇಕು. ಮನಸ್ಸು ಇಂದ್ರಿಯ ವಿಷಯ, ಆದರೆ ಮನಸ್ಸಿನ ಮೇಲಿರೋದು ಯಾವುದು? ಬುದ್ಧಿ. ಅದಕ್ಕೆ ಹೇಳ್ತಾರೆ, ನಮ್ಮ ಮನಸ್ಸು ಯಾತಕ್ಕೋಸ್ಕರ ಇಂದ್ರಿಯ ಏನು ಹಿಡಿತಾ ಇಲ್ಲ ಅಂತ ಕೇಳಿದರೆ, ಅದಕ್ಕೆ ಬುದ್ಧಿ ಹೆಲ್ಪ್ ಬೇಕು. ಅದಕ್ಕೆ ಮನಸ್ಸಿನ ಬುದ್ಧಿ ಇದೆಯಲ್ಲ, ಬುದ್ಧಿಯ ಹೆಲ್ಪ್ ಮನಸ್ಸಿಗೆ ಸಿಕ್ಕರೆ ಆಗ ಇಂದ್ರಿಯನ ಕಂಟ್ರೋಲ್ ಮಾಡುತ್ತೆ. ಆದರೆ ಇವತ್ತು ಬುದ್ಧಿ ಇಲ್ಲ ಅಂತ ಅದಕ್ಕೆ ಬಯ್ಯೋದು. ಬುದ್ಧಿ ಇಲ್ಲ ಅವನಿಗೆ, ಮನಸ್ಸಿಲ್ಲ, ಬುದ್ಧಿ ಇಲ್ಲ ಅವನಿಗೆ, ಸಿಕ್ಕಾಕೊಂಡ್ಬಿಟ್ಟ ಆ ಕಡೆಗೆ, ಅವನು ಫ್ರೆಂಡ್ ಕರೆದ ಅವನು ಹೋಗೇ ಬಿಟ್ಟ ಆ ಕಡೆಗೆ, ಬುದ್ಧಿ ಬೇಡವ ಅಷ್ಟೊಂದು ಕೇಳುತ್ತಾನೆ. ಅದಕ್ಕೆ ಬುದ್ಧಿ ಕಂಟ್ರೋಲ್ ಮಾಡಬೇಕಾಗಿತ್ತು, ಬುದ್ಧಿ ಇಲ್ಲ ಕಂಟ್ರೋಲ್ ಮಾಡೋಕ್ಕಾಗಲೇ ಇಲ್ಲ ಅವನಿಗೀಗ. ಬುದ್ಧಿ, ಮನಸ್ಸು, ಇಂದ್ರಿಯ, ವಿಷಯ, ನಾಲ್ಕು ಸ್ಟೆಪ್ ಆಯ್ತು. ಈಗ ಈ ಬುದ್ಧಿ ಮೇಲೆ ಯಾವುದಿದೆ ಅಂತ ಮುಂದಿನ ಪ್ರಶ್ನೆ. ಬುದ್ಧಿ ಮೇಲೆ ಯಾವುದಿದೆ? ಮನಸ್ಸಸ್ತು ಪರ ಬುದ್ಧಿ, ಬುದ್ಧಿಯರಾತ್ಮ ಮಹಾನ್ ಪರಃ. ಬುದ್ಧಿಯ ಮೇಲೆ ಮಹತ್ತತ್ವ ಇದೆ ಅಂತ ಹೇಳುತ್ತಾರೆ. ಬುದ್ಧಿಯ ಮೇಲೆ ಮಹತ್ತತ್ವ ಕೂತಿದೆ. ಮಹತ್ತತ್ವ ಸರಿ ಇದ್ರೆ ಬುದ್ಧಿನ ಕಂಟ್ರೋಲ್ ಮಾಡುತ್ತೆ, ಬುದ್ಧಿ ಸರಿ ಇದ್ರೆ ಮೈಂಡ್ ಕಂಟ್ರೋಲ್ ಮಾಡುತ್ತೆ, ಮೈಂಡ್ ಸರಿ ಇದ್ರೆ ಸೆನ್ಸಸ್ ಕಂಟ್ರೋಲ್ ಮಾಡುತ್ತೆ, ಸೆನ್ಸಸ್ ಸರಿ ಇದ್ದಾಗ ಅರ್ಥದ ಬಗ್ಗೆ ಹೋಗೋದೇ ಇಲ್ಲ. ಇದು ಸಿದ್ಧಾಂತದ ಕ್ರಮ. ಇದು ಇನ್ನೊಂದು ಪ್ರಶ್ನೆ ಬಂತು, ಮಹತ್ತತ್ವವನ್ನು ಹೇಗೆ ಕಂಟ್ರೋಲ್ ಮಾಡಬೇಕಾಗಿತ್ತು ನೀವೀಗ, ಅದರೊಳಗೆ ಹೇಗೆ ತಗೊಳ್ಬೇಕು ಅಂದರೆ, ಮುಂದೆ ಹೇಳ್ತಾರೆ, ಮಹತಃ ಪರಭವ್ಯಕ್ತಂ. ಮಹತ್ತತ್ವಕ್ಕಿಂತ ಮೇಲೆ ಅವ್ಯಕ್ತ ತತ್ವ ಇದೆ ಅಂತೇಳಿ. ಮಹತ್ತತ್ವದ ಮೇಲೆ ಅವ್ಯಕ್ತ ತತ್ವ ಇದೆ. ಇದು ಇನ್ನೂ ಮೇಲೆ ಹೋಯ್ತಾರೆ, ಅವ್ಯಕ್ತ ತತ್ವದಿಂದ ಮಹತ್ವ ಈ ವಾಪಸ್ ಬರ್ತಾ ಹೋಗುತ್ತೆ. ಸರಿ, ಮಹತ್ತದ ಅವ್ಯಕ್ತ ತತ್ವದ ಮೇಲೆ ಯಾವುದಿದೆ? ವೀತೆ ಬರೀ ಓದಿಬಿಡಿ, ಏನಾಗುತ್ತೆ ಗೊತ್ತಾ? ಯೋ ಬುದ್ಧೇ ಪರತಸ್ತು ಸಹ. ಎಷ್ಟು ಮಿಸ್ ಆಗಿತ್ತು ಅದರೊಳಗೆ? ಮಹತ್ತತ್ವ ಅದು ಎರಡು ಮಿಸ್ ಆಗಿಬಿಟ್ಟಿತ್ತು. ಅಲ್ಲಿ ಹೇಳ್ತಾರೆ ಸಹ ಅಂತ ಬಂತು. ನಿಮಗೆ ತಮಾಷೆ ಅನಿಸುತ್ತೆ, ನಿಜವಾಗಲೂ ಕಠೋಪನಿಷತ್ತನ್ನು ಓದ್ದೇನೆ, ಬರೀ ಗೀತೆ ಓದ್ದವರು ಏನು ಮಾಡಿದ್ರು ಗೊತ್ತಾ? ಅಂಗೆಯಲ್ಲಿ ಪುಸ್ತಕ ತಗೊಂಡು ಓದಿಬೇಕಾದ್ರೆ ಬುದ್ಧಿಗಿಂತ ಮೇಲೆ ಅವನಿದ್ದಾನೆ, ಸಹ ಅಂತ ಪ್ರಣವನ್ ಇದೆ. ಆ ಪ್ರಣವ್ ಯಾರಿಗೆ ಅಪ್ಲಿಕಬಲ್ ಅಂತ ಪ್ರಶ್ನೆ. ಸಹ ಅಂದರೆ ಯಾರು? ಒಬ್ಬ ಆಚಾರ್ಯ ಬರೀತಾರೆ, ಸಹ ಅಂದರೆ ಕಾಮ ಅಂತ ಬರೀತಾರೆ. ಕಾಮ ಎಲ್ಲದರ ಮೇಲಿದೆ ಅಂತ ಹೇಳಿಬಿಟ್ರು ಒಬ್ಬ ಆಚಾರ್ಯ ಅರ್ಥ ಇತ್ತು. ಇನ್ನೊಬ್ಬರು ಬರೀತಾರೆ ಸಹ ಅಂದರೆ ಯಾವುದು ಗೊತ್ತಾ? ಜೀವಹ ಅಂತ ಇನ್ನೊಬ್ಬರು ಅರ್ಥ ಬರೆದ್ಬಿಟ್ರು, ಅವನ ಮೇಲೆ ಜೀವ ಇದ್ದಾನೆ ಅಂತ ಹೇಳಿಬಿಟ್ರು. ಈಗ ಯಾತಕ್ಕೆ ಪ್ರಶ್ನೆ ಬಂತು ಗೊತ್ತಾ? ಸಹ ಅಂತ ಶಬ್ದಕ್ಕೆ ಸಹ ಕಾಮ ಕೇಳ್ಕೊಂಡು ಅಭ್ಯಾಸ ಆಗಿತ್ತಲ್ಲ, ಕಾಮ ಇದೆಲ್ಲಕ್ಕಿಂತ ಮೇಲಿದೆ. ಕಾಮ ಇದೆಲ್ಲಕ್ಕಿಂತ ಮೇಲಿರೋದಾಗಿದ್ದರೆ ನಾವು ಇನ್ನೇನು ಸರೆಂಡರ್ ಆಗೋದಂದೇ ಬಾಕಿ, ಏನು ಮಾಡಿ ಹೈಯೆಸ್ಟ್ ಅದು, ಇನ್ನೇನು ಮಾಡೋಕ್ಕಾಗತ್ತಾಗ? ಕಾಮ ನಿಗ್ರಹದ ಪ್ರಶ್ನೆ ಬರ್ತಾನೆ ಇದ್ದಿಲ್ಲ ನಮಗಾಗ, ನೋಡಿ ಇರ್ರಲೆವೆಂಟ್ ಅರ್ಥ ಆಗಿಬಿಡ್ತಿತ್ತು. ಇರ್ರಲೆವೆಂಟ್ ಅರ್ಥ, ಕಾಮ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ, ಕಾಮ ಅಂತ ಬರೆದ್ಬಿಟ್ರು. ಇನ್ನೊಬ್ರು ಜೀವ, ಜೀವ ಎಷ್ಟು ಮೇಲೆ ಇದ್ದಿದ್ರೆ ಇವನ್ಯಾಕೆ ಹಾಗೆ ಇಂದ್ರಿಯ ಕಳ್ಕೊಂಡ್ಬಿಡ್ತಿದ್ದ ಹಾಗಿದ್ರೆ? ಅದು ಅಲ್ಲವೇ ಅಲ್ಲ. ಮತ್ತೆ ಯಾರು ಹಾಗಿದ್ರೆ? ಆಚಾರ್ಯ ಬರೀತಾರೆ ಪರಮಾತ್ಮ, ಇದರ ಮೇಲೆ ಪರಮಾತ್ಮ ಇದ್ದಾನೆ. ಯೋಚನೆ ಮಾಡಿ, ಯಾವ ತಕ್ಷಣ ಮನಸ್ಸಿಗೆ ಯಾವ ಅರ್ಥ ಬರುತ್ತಾಗ? ಅಂದರೆ ಇಂದ್ರಿಯಗಳು ಅರ್ಥಗಳು, ಇಂದ್ರಿಯಗಳ ಮೇಲೆ ಅರ್ಥ, ಅರ್ಥದ ಮೇಲೆ ಮನಸ್ಸು, ಮನಸ್ಸಿನ ಮೇಲೆ ಬುದ್ಧಿ, ಬುದ್ಧಿಯ ಮೇಲೆ ಮಹತ್ತತ್ವ, ಅದರ ಮೇಲೆ ಅವ್ಯಕ್ತ ತತ್ವ, ಅದರ ಮೇಲೆ ಪುರುಷ ತತ್ವ ಇದೆ. ಆ ಪುರುಷ ಯಾರು ಅಂದರೆ ಸಾಕ್ಷಾತ್ ನಾರಾಯಣ. ಪುರುಷ ಶಬ್ದ ನಾರಾಯಣ ಅಂತ ಅರ್ಥ ಯಾತಕ್ಕೆ ಹೇಳ್ತೀರಿ ಅಂದರೆ, ಪುರುಷ ಸೂಕ್ತ ಹೊರಟಿರೋದು ಅದಕ್ಕೆ ಜೀವ ಸೂಕ್ತ ಅಲ್ಲ, ಮತ್ತೆ ಕಾಮ ಸೂಕ್ತ ಆಗಿ ಇದ್ರ ಪ್ರಕಾರ ಅರ್ಥ ಮಾಡ್ಕೊಂಡ್ಬಿಟ್ರೆ ಕಾಮ ಸೂಕ್ತ ಆಗುತ್ತೆ ಅಷ್ಟೇ. ಜೀವ ಸೂಕ್ತ ಅಲ್ಲ, ಕಾಮ ಸೂಕ್ತ ಅಲ್ಲ, ಪುರುಷ ಸೂಕ್ತ. ಪುರುಷವೋ ನಾರಾಯಣ ಅಂತ ನಾರಾಯಣ ಉಪಸ್ಥಾಯ್ತಾ ಇದೆ. ಪುರುಷ ಸೂಕ್ತ ನಾರಾಯಣ ಪುರುಷ, ವಿಷ್ಣು ಸಹಸ್ರಾರು ಪುರುಷ, ವೈಕುಂಠ ಪುರುಷ ಪ್ರಾಣ. ಪುರುಷ ಅಂದರೆ ನಾರಾಯಣ ಅಂತ ಅರ್ಥ. ನೋಡಿ, ವಿಜಿತೆಗೂ ವಿಷ್ಣು ಸಹಸ್ರನಾಮಕ್ಕೂ ನೇರ ಸಂಬಂಧ, ಪುರುಷ ಸೂಕ್ತಕ್ಕೂ ಸಂಬಂಧ. ಪುರುಷ ಅಂದರೆ ವಿಷ್ಣು ಅಂತ ಅರ್ಥ, ವಿಷ್ಣುವ್ರು ಎಲ್ಲರ ಮೇಲೆ ಇದ್ದಾನೆ. ಆಗ ಅದಕ್ಕೆ ಕಠೋಪನಿಷತ್ತು ಓದಿ, ಈಗ ಬುದ್ಧೇ ಪರಂ ಅವ್ಯಕ್ತಂ, ಅವ್ಯಕ್ತಾತ್ ಪುರುಷ ಪರಃ, ಮಹತಃ ಪರಂ ಅವ್ಯಕ್ತಂ, ಅವ್ಯಕ್ತಾತ್ ಪುರುಷ ಪರಃ. ನೋಡಿ, ಸಹ ಅಂತ ಹೇಳಿಲ್ಲ, ಪುರುಷ ಅಂತ ಪದ ಉಪಯೋಗಿಸಿಬಿಟ್ಟು ಆಚಾರ ಅದಕ್ಕೆ ಬರೀತಾರೆ. ಕಠೋಪನಿಷತ್ತನ್ನು ಓದಿ, ಸಹ ಅಂದರೆ ಕಾಮನೂ ಅಲ್ಲ, ಜೀವನೂ ಅಲ್ಲ, ಪುರುಷ ಅಂತ ಅರ್ಥ. ಎಂಥ ಪುರುಷ ಅವನು? ಸಾ ಕಾಷ್ಠ ಸಾ ಪರಾಗತಿ. ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ. ಪುರುಷನ ಮೇಲೆ ಇನ್ನೊಬ್ಬರು ಯಾರೂ ಇಲ್ಲ, ಅವನೇ ಹೈಯೆಸ್ಟ್ ಎಕ್ಸ್ಟ್ರೀಮ್ ಅಂದರೆ ಅವನೇ, ಅವನ ಮೇಲೆ ಯಾರೂ ಇಲ್ಲ. ಅಪ್ಪರ್ ಎಂಡ್ ಅಂದರೆ ಅಪ್ಪರ್ ಮೋಸ್ಟ್ ಎಂಡ್ ಅಂದರೆ ನಾರಾಯಣ. ಸಾ ಕಾಷ್ಠ ಸಾ ಪರಾಗತಿ, ಲಿಮಿಟ್ ಅದು ಅವನು. ಅಪ್ಪರ್ ಲಿಮಿಟ್ ಅಂದರೆ ಸಾಕ್ಷಾತ್ ನಾರಾಯಣ. ಅವನ ಮೇಲೆ ಯಾರು ಅಂತ ಕೇಳಬೇಡಿ, ಅವನೇ ಅಲ್ಟಿಮೇಟ್ ಅಂತ ಅರ್ಥ. ಅದನ್ನೇ ನಾಸ್ತಿ ನಾರಾಯಣ ಸಮಂ ನಭೂತಂ ನಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ನೋಡಿ, ಪುರುಷಾನ್ನ ಪರಹಂ ಕಿಂಚಿತ್ತೊಂದು, ಏಕೋ ನಾರಾಯಣ ಆಸೀತ್ ನಾಸ್ತಿ ನಾರಾಯಣ ಸಮಂ, ಎಲ್ಲ ಮಹಾಸರ್ವಶ್ಚ ಪ್ರಭವ ಮತ್ತಸ್ಸರ್ವಂ ಪ್ರವರ್ತತೆ. ಇಷ್ಟೆಲ್ಲ ಶ್ಲೋಕ ಓದಿ ಪರ ಅಂದರೆ ಯಾರು? ಭಗವಂತ ಅಂತ ಅರ್ಥ. ಆಗ ನಮಗೆ ಅರ್ಥ ಆಗುತ್ತೆ, ಬುದ್ಧಿಯ ಮೇಲಿರೋನು ಯಾರು? ಭಗವಂತನೇ ಹೊರತು ಕಾಮಾದಿಗಳು ಅಲ್ಲ. ಉಪನಿಷತ್ತಿನ ಕಠೋಪನಿಷತ್ತಿನ ಮಾತು ನೇರವಾದ ಮಾತು, ಉಪಯೋಗ ಮಾಡಿಕೊಂಡ ತಕ್ಷಣ ಅರ್ಥ ಸಿಕ್ತು. ಉಪಯೋಗ ಮಾಡಿಕೊಳ್ಳದೆ ಹೋಗಿದ್ದಕ್ಕೆ ಅನರ್ಥದ ಪರಂಪರೆಯೇ ಬಂತಾಗೆ. ಇನ್ನು ಪ್ರಶಿಷ್ಟ ಪ್ರಶ್ನೆ ಬಂತು. ಇದಕ್ಕೆ ಆಚಾರ್ಯ ಮತ್ತೆ ಅರ್ಥವನ್ನು ಬರೀತಾರೆ, ವಿಶೇಷ ಅರ್ಥವನ್ನು ಬರೀತಾರೆ. ಎಲ್ಲರೂ ಕೂಡ ಬರದ ಅರ್ಥ ಇನ್ಕಂಪ್ಲೀಟ್ ಅಸಕ ಉಳ್ಕೊಂಡಿತ್ತು. ಇಷ್ಟು ಅರ್ಥ ಬರೆದಿದ್ದೇ ಆಚಾರ್ಯರು ಮೊದಲನೇ ಗ್ರೇಟ್ನೆಸ್ ಇರುವಂತೆ. ಇಷ್ಟೆಲ್ಲ ಮಧ್ಯೆ ಗ್ಯಾಪ್ ಫಿಲಪ್ ಮಾಡೋದಿದೆಯಲ್ಲ, ಇದು ಮೊದಲನೇದೇ ದೊಡ್ಡ ಸಾಹಸ ಇತ್ತು. ಸಹ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಹೇಳಿದ್ರಲ್ಲ, ಅದು ಭಾರಿ ಅಪೂರ್ವವಾದಂಥ ಅರ್ಥ. ಅದರ ಜೊತೆಗೆ ಇಂದ್ರಿಯಗಳಿಗಿಂತ ಅರ್ಥಗಳು ದೊಡ್ಡದು ಅಂದರೆ ಏನು, ಅರ್ಥಗಳಿಗಿಂತ ಮನಸ್ಸು ದೊಡ್ಡದು ಅಂದರೆ ಏನು, ಅದಕ್ಕೆಲ್ಲ ಅರ್ಥ ಹೇಳ್ತಾರೆ. ಇಂದ್ರಿಯಗಳು ಅಂದರೆ ಬರೀ ಇಂದ್ರಿಯಗಳಲ್ಲ, ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಅರ್ಥ. ಇಂದ್ರಿಯಗಳಿಗೆ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಅರ್ಥ. ಅದರ ಮೇಲೆ ಯಾರಿದ್ದಾರೆ ಅಂದರೆ ಅರ್ಥಾಹ, ಅರ್ಥಾಭಿಮಾನಿ ದೇವತೆಗಳು ಅಂತಿದ್ದಾರೆ. ಎಲ್ಲದಕ್ಕೂ ದೇವತೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಇವತ್ತು ತಾಲೂಕು ತಹಸೀಲ್ದಾರ್ ಆಫೀಸ್ಗಿಂತ ಡಿ ಸಿ ಆಫೀಸ್ ದೊಡ್ಡದು ಅಂತ ಕೇಳಿದರೆ ಕಟ್ಟಡ ನೋಡ್ತಾ ಕೂತ್ಬಿಟ್ರೆ, ಹಾಗಿಲ್ವಲ್ರಿ ತಹಸೀಲ್ಕ ಆಫೀಸೇ ಭಾರಿ ದೊಡ್ಡದು ಕಾಣಿಸುತ್ತೆ, ಡಿ ಸಿ ಆಫೀಸ್ ಇಷ್ಟೇ ಇಷ್ಟಿದೆ ಅಂತ ಕೇಳಿದರೆ, ಇಲ್ಲಿ ಆಫೀಸ್ ಸೈಜ್ ಫಿಸಿಕಲ್ ಸೈಜ್ ಮಾತಾಡ್ತಾ ಇಲ್ಲ, ಪವರ್ ಮಾತಾಡ್ತಿರೋದು. ತಾಲೂಕು ತಾಲೂಕು ಆಫೀಸ್ ತಹಸೀಲ್ದಾರ್ ಆಫೀಸ್ ತಹಸೀಲ್ದಾರ್ ಅಂತ ಇದ್ದಾನಲ್ಲ, ಆ ವ್ಯಕ್ತಿಯ ಕೆಪಾಸಿಟಿ ಎಷ್ಟು ಅಂತ ಕೇಳಿದರೆ ಒಂದು ಹಂತದಲ್ಲಿದೆ. ಅವನ ಮೇಲೆ ಡಿ ಸಿ ಇದ್ದಾನೆ ಅಂತ ಕೇಳಿದರೆ ಡಿ ಸಿ ಪೋಸ್ಟ್ ಅದು ಒಂದು, ಅದರ ಮೇಲೆ ತತ್ವ ಅದು ಒಂದು. ತತ್ವಕ್ಕೆ ದೇವತೆ ಅಂದರೆ ಆ ವ್ಯಕ್ತಿ ಅವನು. ಇವತ್ತು ದೇವ ಇದ್ದಾಗಿರ್ತಾರೆ, ಆ ವಿಚಾರ ಬೇರೆ. ದೇವತೆ ಇದ್ದಾಗಿರ್ಬೇಕು, ನೀವು ಅಧಿಕಾರ ಅಂದರೆ ಏನಿರಬೇಕಲ್ಲಿ, ದೇವತೆ ಇದ್ದಾಗಿರು. ಎಲ್ಲೋ ಎಕ್ಸೆಪ್ಷನ್ಸ್ ಇರ್ತಾರೆ ಪಾಪ. ಇವತ್ತು ಅಧಿಕಾರಿಗಳು ಅಂದರೆ ಸಿಂಹ ಇದ್ದ ಹುಲಿ ಇದ್ದಾಗ ಆಗ್ಬಿಟ್ಟು ಜನಗಳಿಗೆ ತಿಂತಾರೆ ಅಂತಲೇ, ಅದು ಹುಲಿ ಸಿಂಹ ತಿನ್ನೋದು ಗ್ಯಾರಂಟಿ ಇಲ್ಲ, ಇವರು ತಿನ್ನೋದು ಗ್ಯಾರಂಟಿ ಅಂತ ಸ್ಥಿತಿಯಲ್ಲಿ ನಾವಿದ್ದೆ. ಹುಲಿ ಸಿಂಹದಲ್ಲಿ ಸಿಕ್ಕ ಮನುಷ್ಯ ಪಾರಾದರೂ ಆಗಬಹುದು, ಇಲ್ಲಿ ಪಾರಾಗ ಚಾನ್ಸಸ್ ಇರೋದಿಲ್ಲ, ಎಲ್ಲ ಎಕ್ಸೆಪ್ಷನ್ಸ್ ಮಾತ್ರ. ಆದರೆ ನಿಜವಾದ ಅರ್ಥದಲ್ಲಿ ಹೇಗಿರಬೇಕು, ಫುಲ್ ಸೆಕ್ಯೂರಿಟಿ ಕೊಡೋ ಜನಗಳಾಗಬೇಕು, ಅದಕ್ಕೆ ದೇವತೆಗಳು ಅಂತ ಕರೀತಾರೆ. ಇದಕ್ಕೆ ಮನಸ್ಸಿಗೆ ಇಂದ್ರಿಯಗಳಿಗೆ ದೇವತೆಗಳಿದ್ದಾರಲ್ಲ, ಅವರ ಮೇಲೆ ಅರ್ಥಾಭಿಮಾನಿ ದೇವತೆಗಳಿದ್ದಾರೆ. ಅವರ ಮೇಲೆ ಯಾರಿದ್ದಾರೆ? ಮನೋಭಿಮಾನಿ ದೇವತೆಗಳಿದ್ದಾರೆ. ಅವ್ರ ಮೇಲೆ ಯಾರಿದ್ದಾರೆ? ಬುದ್ಧಾಭಿಮಾನಿ ದೇವತೆ ಇದ್ದಾರೆ. ಅವ್ರ ಮೇಲೆ ಯಾರಿದ್ದಾರೆ? ಮಹತ್ತತ್ವದ ಅಭಿಮಾನಿ ದೇವತೆ ಇದ್ದಾರೆ. ಅವ್ರ ಮೇಲೆ ಯಾರಿದ್ದಾರೆ? ಅವ್ಯಕ್ತ ತತ್ವ ಅಭಿಮಾನಿ ದೇವತೆ ಇದ್ದಾರೆ. ಅವ್ರ ಮೇಲೆ ಯಾರಿದ್ದಾರೆ ಅಂತ ಕೇಳಿದರೆ, ಸಾಕ್ಷಾತ್ ನಾರಾಯಣ ಇದ್ದಾನೆ, ಪರಮ ಪುರುಷ ಇದ್ದಾನೆ. ಪೂರ್ತಿ ದೇವತಾ ತಾರತಮ್ಯನೇ ಬಂದು ಹೋಯ್ತಾನೆ. ಭಗವದ್ಗೀತೆಯೊಳಗೆ ದೇವತಾ ತಾರತಮ್ಯವನ್ನು ಕಠೋಪನಿಷತ್ತಿನ ಹಿನ್ನೆಲೆಯಲ್ಲಿ ಕಂಡಾಗ ನಮ್ಮ ಜೀವನ ಪೂರ್ತಿ ಬೇರೆ ಆಗಿ ಹೋಯ್ತಾನೆ. ಇದು ಅಧ್ಯಾತ್ಮ ಅಂತ ಕರೀತಾರೆ. ವಸ್ತುಗಳನ್ನು ನೋಡೋದು ಬೇರೆ, ನಿಮ್ಗೆ ಆಫೀಸ್ ಗೊತ್ತಾಂದ ಓ ಗೊತ್ತು ಅಂತ ಹೇಳಿ, ಇಂಜಿನಿಯರಿಂಗ್ ಕಾಲೇಜ್ ಗೊತ್ತಾ, ಗೊತ್ತು ಹೋದ ಬಿಲ್ಡಿಂಗ್ ನೋಡೋಸಿ ಬಂದುಬಿಟ್ಟ. ಇದು ಗೊತ್ತಿರೋದಲ್ಲ, ಅಲ್ಲಿ ಪ್ರಿನ್ಸಿಪಾಲ್ ಗೊತ್ತಿದ್ರೆ ಆ ಕಾಲೇಜ್ ಗೊತ್ತಿದೆ ಅಂತ ಅರ್ಥ. ಪ್ರಿನ್ಸಿಪಾಲ್ ಗೊತ್ತಿದೆ, ಅಭಿಮಾನಿ ರೈತ ಗೊತ್ತಿರಬೇಕು. ಅದಕ್ಕೆ ಬಸ್ ನಿಲ್ಸು ಅಂತ ಹೇಳ್ತಾರೆ, ಹೋದ ಬಸ್ ನಿಲ್ಸು ಅಂತ ಹೇಳಿದ್ರು, ಅಡ್ಡ ನಿಂತ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಸಿ ಮೈ ಮೇಲೆ ಹೋಯ್ತು ಕೃಷ್ಣಾರ್ಪಣ ಗತಿಯವರು. ಈ ಬಸ್ ನಿಲ್ಲಿಸ್ತಾರ, ಕೈ ಅಡ್ಡ ಹಿಡಿತಾನೆ, ಡ್ರೈವರ್ ನೋಡ್ತಾನೆ, ಸ್ಟಾಪ್ ಮಾಡ್ತಾನೆ. ಬಸ್ ನಿಲ್ಲಿಸೋದು ಅಂದರೆ ಬಸ್ ಮುಟ್ಟು ನಿಲ್ಲಿಸೋದಲ್ಲ, ಆ ಡ್ರೈವರ್ನ ರಿಕ್ವೆಸ್ಟ್ ಮಾಡಿ ನಿಲ್ಲಿಸೋದು. ಇದಕ್ಕೆ ಅರ್ಥ ತತ್ವವನ್ನು ಗೆಲ್ಲೋದು ಅಂದರೆ ತತ್ವದ ನನ್ನ ಅಭಿಮಾನಿ ದೇವತೆಯನ್ನು ಪ್ರಾರ್ಥನೆ ಮಾಡೋದು ಅಂತ ಅರ್ಥ. ಎಷ್ಟು ಸಿಂಪಲ್ ಲಾಜಿಕ್ ಅದು, ಏನೇನೂ ಕಷ್ಟ ಇಲ್ಲ. ಇವತ್ತು ಉಳಿದವರ ಅರ್ಥ ಸಾಮಾನ್ಯ ಅರ್ಥ ತಿಳ್ಕೊಂಡ್ಬಿಟ್ರೆ ನಾವು ಸುಯಿಸೈಡಲ್ಲಿ ಅಪ್ರೋಚ್ ಆಗಲಿ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಅದು. ಇವತ್ತು ಇಂದ್ರಿಯಗಳನ್ನು ಗೆಲ್ಲಬೇಕು, ಇಂದ್ರಿಯಗಳನ್ನ ಹಾಗೆಲ್ಲ ಗೆಲ್ಲಕ್ಕೆ ಬರೋದು, ದೇವತೆಗಳಿದ್ದಾರಲ್ಲ ಅವರ ಪ್ರಾರ್ಥನೆ ಮಾಡಬೇಕು. ಆಗ ಅನುಗ್ರಹ ಮಾಡ್ತಾರೆ ಅವರು. ಬಸ್ತ ದಿವಸಕ್ಕೊಂದು ಕ್ರಮ ಹೇಗಿದೆ ನೋಡಿ, ಆ ಕ್ರಮ ಅಪ್ಲೈ ಮಾಡಿಕೊಂಡು ಎಷ್ಟು ಸುಲಭ. ಅದು ನಿತ್ಯ ಜೀವನದಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತು ಅನುಭವಿಸ್ತಿರೋದೇ ಹಾಗೆ. ನಾವು ಇವತ್ತಿನ ದಿವಸ ವಸ್ತು ತೊಗೊಂಡು ಬಂದಕ್ಕೆ, ಹಾಲು ತೊಗೊಂಡು ಬಂದು ಹೋದ ಡೈರಿ ಇತ್ತು ಹೊತ್ಕೊಂಡ್ಬಿಟ್ಟ, ಇದು ಡಾವ್ ಕ್ಯಾನ್ ಹೊತ್ಕೊಂಡು ಹೋಗಿಬಿಟ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಸೀದಾ. ಹಾಗೆ ಹಾಲು ತರೋದಲ್ಲ, ಬರೀ ಹಾಲು ತರೋ ಅಷ್ಟೇ ಏನು ಹೇಳ್ತಾರೆ ಹಾಲು ತರೋದು ಅಂತ ಅರ್ಥ. ಬಟ್ ನಿಜವಾದ ಅರ್ಥ ಏನು, ಹಾಲಿನ ಶಾಪಿಗೆ ಹೋಗು, ಹಾಲಿನ ಅಂಗಡಿಗೆ ಹೋಗು, ಅಲ್ಲಿ ಹಾಲು ಮಾರೋನಿರ್ತಾನೆ, ಅವನಿಗೆ ದುಡ್ಡು ಕೊಡು, ಅವನು ಹಾಲು ಕೊಡ್ತಾನೆ, ಅವನು ನಿನ್ನ ಕ್ಯಾನಿಗೆ ಹಾಕ್ತಾರೆ, ಹಿಡ್ಕೊಂಡು ಬಾ ನೆಟ್ಟಿಗೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಹೇಳ್ತಾ ಕೂತ ಹಾಲು ಇದ್ದೇ ತರಬೇಕು ಅವನು, ಕೊನೆಗೆ ಇಷ್ಟೆಲ್ಲ ಹೇಳ್ತಾರೆ ಹೋಗಿ ಹಾಲು ತೊಗೊಂಡು ಮಾತು ಅಷ್ಟೇ ಹೇಳೋದಷ್ಟೇ. ಆ ರೀತಿ ತತ್ವ ಚಿಂತನೆ ಮಾಡೋದು ಬಿಡ್ತಾರೆ. ತತ್ವ ಚಿಂತನೆ ಮಾಡೋದು ಅರ್ಥ ಇದಕ್ಕೆ ತತ್ವಾಭಿಮಾನಿಯನ್ನು ಪ್ರಾರ್ಥನೆ ಮಾಡು ಅಂತ ಅರ್ಥ. ತತ್ವಾಭಿಮಾನಿ ಪ್ರಾರ್ಥನೆ ಮಾಡು, ಅವರ ಅನುಗ್ರಹವನ್ನು ಮಾಡ್ತಾರೆ ಅಂತ. ಇವತ್ತು ಯಾಕೆ ಬಿಡಿಸಿಡೋದಿಲ್ಲ ಅಂದರೆ, ಯಾಕೆ ಹಾಲು ತೊಗೊಂಡು ಬಿಡಿಸಿ ಯಾಕೆ ಹೇಳೋದಿಲ್ಲ ಹಾಗಿದ್ರೆ? ಆ ಅರ್ಥ ತಿಳಿದಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆ ಹಂತದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವನನ್ನು. ಇವತ್ತು ಶಾಸ್ತ್ರ ಓದ್ತಕ್ಕಂಥ ಜನ ಮಟ್ಟ ಮುಟ್ಟಿರಬೇಕು, ಆಗ ಅವ್ರಿಗೆ ಅರ್ಥ ಆಗುತ್ತೆ. ಇಂದ್ರಿಯಾಭಿಮಾನಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾರಲ್ಲ, ಅವಾಗ ಕೆಲಸ ಆಗುತ್ತೆ. ಇದು ದೃಷ್ಟಾಂತ ನೋಡಿ, ಕಾಂಡವನ ದಹನ ಉರಿತಾ ಇದೆ. ಕಾಂಡವನ ಏನು ಅರ್ಜುನ ಉರಿಸ್ತಾ ಇದ್ದಾನೆ ಅಂದರೆ ಅಂಥ ವಿಚಿತ್ರವಾದ ರೀತಿ ಉರಿತಾ ಇದೆ. ಆ ಸಮಯದಲ್ಲಿ ಉಳ್ಕೊಂಡವನ್ ಮೊನ್ನೆ ಹೇಳಿದ್ದೆ, ಆರು ಜನ ಉಳ್ಕೋತಾರೆ ಅದರೊಳಗೆ, ನಾಲ್ಕು ಪಕ್ಷಿಗಳು, ಒಬ್ಬ ಮಯಾಸುರ ಅಂತ ದೈತ್ಯ ಶಿಲ್ಪಿ, ಇನ್ನೊಬ್ಬ ಅಶ್ವಸೇನ ತಕ್ಷಕ ನಮಗೆ ಆರು ಜನ ಉಳ್ಕೊಳ್ತಾರೆ. ಉಳ್ಕೊಂಡ ನಾಲ್ಕು ಜನದಲ್ಲಿ ಪಕ್ಷಿಗಳು ನಾಲ್ಕು ಉಳ್ಕೊಂಡು ಬಂತು. ಪಕ್ಷಿಗಳು ಹೇಗೆ ಉಳ್ಕೊಂಡು ಅಂತ ಕೇಳಿದ್ರೆ ಮಹಾಭಾರತ ಹೇಳ್ತಾರೆ, ಅಗ್ನಿ ಉರಿತಾ ಇದ್ದ ಕೂಡ ಟ್ರೈ ಮಾಡ್ತಾರೆ, ಆಗೋದಿಲ್ಲ ಪಾಪ, ಉಪಾಯ ಮಾಡಿದ್ರಂಥವು. ಅಯಮಗ್ನೆ ಅಂತ ಸ್ತೋತ್ರ ವೇದದ ಮಂತ್ರ ಹೇಳ್ತಾ ಇದೆಯಂತೆ. ಅಗ್ನಿ ಸುತ್ತ ಪಾರಾಯಣ ಶುರು ಮಾಡಿಬಿಟ್ವಂತೆ. ಅವ ಏನಾಯ್ತು ಅಂತ ಗೊತ್ತೇನೆ, ಅಗ್ನಿ ಸುಡಲೇ ಇಲ್ಲ ಅಂತ ಅವ್ರು ನಾಲ್ಕು ಜನ. ಇಡೀ ಕಾಂಡವನ ದಾನ ಉರಿದು ಹೋಗಿಬಿಟ್ಟಿದೆ, ನಾಲ್ಕು ಪಕ್ಷಿಗಳು ಹಾರಾಡಿಕೊಂಡು ಆರಾಮಾಗಿದೆ ಅಂತ ವೇದ ಮಂತ್ರ ಹೇಳಿದ್ದಕ್ಕೆ ಆಯ್ತದ ಒಂದು. ಯಾತಕ್ಕೆ? ಅಗ್ನಿ ಅಭಿಮಾನಿ ದೇವತೆ ಇದ್ದಾನಲ್ಲ, ಆತನ ಪ್ರಾರ್ಥನೆ ಮಾಡಿದ ಮೇಲೆ ಮುಗಿದೋಗುತ್ತೆ ಕೆಲಸ. ಬಸ್ ಯೋರವರ ಕೈ ಹಿಡಿದ್ಬಿಟ್ಟ ಸ್ಟಾಪ್ ಆಗೋದು, ಆರಾಮಾಗೋದು. ಇದು ಅರ್ಥ ಮಾಡಿಕೊಂಡ್ರೆ ವೇದಗಳೆಲ್ಲ ಹೇಳ್ತಾರೆ, ಅಭಿಮಾನಿ ದೇವತೆಗಳ ಕಾನ್ಸೆಪ್ಟ್ ಅನ್ನು ಕೊಡ್ತಾ ಇದೆ. ಇದನ್ನು ಎಲ್ಲಿವರೆ ಅದಕ್ಕೆ ಅಧ್ಯಾತ್ಮ ಅಂತ ಹೆಸರದು. ಯಾವುದೇ ಒಂದು ವಸ್ತುವಿನ ಮೇಲೆ ಒಬ್ಬ ಒಡೆಯ ಇರ್ತಾನೆ. ಇವತ್ತು ಸೈನ್ಸ್ ಒಪ್ಕೊಂಡಿದೆ ಅದನ್ನು. ಯಾವಾಗಲೂ ಕೂಡ ಮೆಟೀರಿಯಲ್ ಥಿಂಗ್ಸು ದೇ ಕೆನಾಟ್ ಮೂವ್ ಬೈ ದೆಮ್ಸೆಲ್ಸ್, ದೇ ಕೆನಾಟ್ ಸ್ಟಾಪ್ ಬೈ ದೆಮ್ಸೆಲ್ಸ್. ಎರಡು ಪ್ರಾಬ್ಲಮ್ ಇದೆ ಅದು. ಅವು ಮೂವ್ ಆಗೋದಿಲ್ಲ, ನಿಂತಿದ್ರೆ ನಿಲ್ಲೋದಿಲ್ಲ, ಮೂವ್ ಆಗ್ತಿದ್ರೆ. ಎರಡಕ್ಕೂ ಅದು ಎಕ್ಸ್ಟರ್ನಲ್ ಫೋರ್ಸ್ ಬೇಕು. ಅವ್ರ ಫೋರ್ಸ್ ಅಂತ ಅಷ್ಟೇ ವಿಜ್ಞಾನ ಹೇಳುತ್ತೆ ಅಷ್ಟೇನೆ. ವಾಟ್ ಈಸ್ ದಟ್ ಫೋರ್ಸ್ ಅಂದರೆ ಅದು ಸೆಂಟಿಯಂಟ್ ಆಗಬೇಕು, ಅದು ಚೈತನ್ಯವೇ ಆಗಬೇಕೇ ಹೊರತು ಜಡ ಫೋರ್ಸ್ ಆದರೆ ಸಾಧ್ಯ ಇಲ್ಲ. ಫಿಸಿಕಲ್ ಫೋರ್ಸ್ ಅಲ್ಲ, ಅದಕ್ಕೊಂದು ನಮಗೆ ಸ್ಪಿರಿಚುಯಲ್ ಫೋರ್ಸ್ ಬೇಕದೆ. ಮೆಟೀರಿಯಲ್ ಫೋರ್ಸ್ ಅಲ್ಲ, ಸ್ಪಿರಿಚುಯಲ್ ಫೋರ್ಸ್ ಬೇಕು. ಸ್ಪಿರಿಚುಯಲ್ ಉದಾಹರಣೆಗಿದೆ, ಒಂದು ಕಾಯಿ ಹೊಡಿಬೇಕಾಗಿದೆ, ಹೊಡಿ ಅಂತ ಹೇಳ್ತಾರೆ, ಹೊಡಿ ಅಂತ ಹೇಳ್ತಾರೆ. ಒಂದು ಮಳೆ ಹೊಡಿಬೇಕಾಗಿದೆ, ಹೊಡಿ ಅಂತ ಹೇಳ್ತಾರೆ. ಯಾವುದರಿಂದ ಹೊಡಿತಾರೆ? ಸುತ್ತಿಗಿಂದ ಹೊಡಿ ಅಂತ ಹೇಳಿ, ಸುತ್ತಿಗೆ ಪಕ್ಕದಲ್ಲಿ ಇಟ್ಬಿಡೋದು, ಹೊಡ್ಕೋ ಅಂತ ಹೇಳಿಬಿಟ್ಟು ಹೊಡ್ಕೊಳುತ್ತಾ? ಏನು ಹೊಡ್ಕೊಳೋದು? ಹೊಡಿ ಅಂದ್ರೆ ನೀ ಕೈ ತಗೋ, ಅದನ್ನು ಹೊಡಿ, ಅವಾಗ ಒಳಗೆ ಹೋಗುತ್ತೆ. ಸುತ್ತಿಗೆ ಹೊಡಿ, ಸುತ್ತಿಗೆ ತಾನೇ ಹೊಡಿಯೋದಿಲ್ಲ, ಒಬ್ಬನು ಹೊಡೆಯೋನು ಬೇಕದಕ್ಕೆ. ಹೇಳ್ಬೇಕಾದ್ರೆ ಸುತ್ತಿಗೆ ಹೊಡಿ ಅಂತ ಹೇಳಿ. ಹೇಗೆ ಸುತ್ತಿಗೆ ಹೊಡೆದೆ? ಸ್ಕ್ರೂ ಡ್ರೈವರ್ಲ್ಲಿ ಹೋಯ್ತು ಅಂತ ಹೇಳಿ. ಸ್ಕ್ರೂ ಡ್ರೈವರ್ ಹೋಯ್ತಾ, ಇವನು ಆಪರೇಟ್ ಮಾಡ್ತಾನೆ. ನಮ್ಮ ಮಾತನ್ನು ಉಪಯೋಗಿಸ್ಬೇಕು. ಕಾರ್ ಬಂತು, ಕಾರ್ ಬಂತು ಅಂತಾರೆ. ಬರೀ ಕಾರ್ ಬಂದ್ರಗತಿ ಏನಾಗುತ್ತೆ? ಕಾರ್ ಒಳಗೆ ಗೆಸ್ಟ್ ಬಂದರು ಅಂತ ಅರ್ಥ. ನಾವು ಉಪಯೋಗ ಮಾಡೋದೇ ಹಾಗೆ ಯಾವಾಗಲೂ ಕೂಡ. ವೇದ ಯಾಕೆ ಹಾಗೆ ಮಾತಾಡ್ತಾ ಕೇಳಬೇಡಿ, ಭಗವದ್ಗೀತೆ ಯಾತಕ್ಕೆ ಮಾತಾಡ್ತಾ ಕೇಳಬೇಡಿ. ಶಬ್ದಗಳು ಬರೋದೇ ಹಾಗೆ ಯಾವಾಗಲೂ ಕೂಡ. ಶಬ್ದ ಪ್ರಪಂಚದ ರೀತಿಯೇ ಹಾಗೆ. ಆದ್ದರಿಂದ ಈ ಅರ್ಥ ಮಾಡಿಕೊಂಡ ಸಮಸ್ಯೆಯಲ್ಲಿ ಬರುತ್ತಾಗ, ಇಂದ್ರಿಯಗಳಿಗಿಂತ, ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ದೊಡ್ಡವರು. ಅರ್ಥಾಭಿಮಾನಿ ದೇವತೆಗಳಿಗಿಂತ ಅದಕ್ಕಿಂತ ಮನೋಭಿಮಾನಿ ದೇವತೆ ದೊಡ್ಡವರು. ಆಗೊಂದು ಪ್ರಶ್ನೆ, ಇಂದ್ರಿಯಾಭಿಮಾನಿ ದೇವತೆಗಳು ಯಾರು? ಮುಂದಿನ ಪ್ರಶ್ನೆ. ಇಂದ್ರಿಯಾಭಿಮಾನಿ ದೇವತೆಗಳು ಯಾರು? ದೇವತೆಗಳನ್ನೇ ಒಪ್ಪದೇ ಇದ್ದ ಜನಕ್ಕೆ ಎಷ್ಟು ದೇವತೆಗಳು ಒಪ್ಪಬೇಕಾಗುತ್ತೆ ನೋಡಿ ಅಂತ ಹೇಳ್ತಾರೆ. ದೇವತೆಗಳನ್ನು ಒಪ್ಪದಿಲ್ಲ ಅಂತ ಹೇಳ್ತೀಯಲ್ಲ, ಎಷ್ಟು ದೇವತಾ ಪ್ರಪಂಚವನ್ನೇ ಭಗವಂತ ಮುಂದಿಡ್ತಿದ್ದಾನೆ. ಇದಕ್ಕೆ ತಾರತಮ್ಯ ತತ್ವ ಅಂತ ಕರೀತಾರೆ. ಈ ತಾರತಮ್ಯ ತತ್ವ ಎಲ್ಲ ಶಾಸ್ತ್ರದಲ್ಲೂ ಬಂದಿದೆ, ಎಲ್ಲರೂ ಈ ಬಿಟ್ಟ ತತ್ವ ಅದು. ಒಂದು ಅಷ್ಟು ಕ್ಲಿಯರ್ ಕಟ್ಟಿದ್ದನ್ನು ಯಾರೂ ಹೇಳಲಿಕ್ಕೆ ಹೋಗಲಿಲ್ಲ. ತಾರತಮ್ಯದ ಕಾನ್ಸೆಪ್ಟನ್ನು ಮೊಟ್ಟ ಮೊದಲ ಬಾರಿಗೆ ಇಡೀ ವೇದಾಂತ ಪ್ರಪಂಚದಲ್ಲಿ, ಅಧ್ಯಾತ್ಮ ಪ್ರಪಂಚದಲ್ಲಿ ತೋರಿಸಿಕೊಟ್ಟ ಹಿರಿಮೆ ಶ್ರೀಮದ್ ಆಚಾರ್ಯರು ಅಂತ ಗೊತ್ತಾದರೆ, ಮಧ್ವಾಚಾರ್ಯ ಹಿರಿಮೆ ಏನು ಅಂತ ನಮಗೆ ಗೊತ್ತಾಯ್ತು. ಆಫೀಸ್ ಒಂದು ಪಿ ಒಂದು ಇರ್ತಾರೆ, ಯಾರು ಸಾಹೇಬರು ಯಾರು ಅಂತ ಕೇಳ್ತಾರೆ, ಒಳಗಿದ್ದಾರೆ ಅವರ ಎಲ್ಲ ಅಧ್ಯಕ್ಷರು ಕೇಳಬೇಕು ಅಂತ ಹೇಳ್ತಾರೆ. ಎಲ್ಲ ತಾರತಮ್ಯದ ಬದುಕಿಲ್ಲೇ ಇಲ್ಲ ಇವತ್ತಿನ ದಿವಸ. ಪ್ರತಿ ಹಂತದಲ್ಲೂ ತಾರತಮ್ಯ ಫಾಲೋ ಮಾಡ್ತಾ ಇದ್ದೇವೆ ನಾವೀಗ. ಇವ್ರು ಯಾರು, ಅವ್ರು ಯಾರು, ಅವ್ರ ಕೆಪಾಸಿಟಿ ಎಷ್ಟು, ಇವ್ರ ಕೆಪಾಸಿಟಿ ಎಷ್ಟು, ಇವ್ರು ಕೇಳಿದ ಕೆಲಸ, ಅವ್ರಿಗೆ ಕೇಳಿದ ಕೆಲಸ ಆಗುತ್ತೋ. ಎಲ್ಲ ಕೇಳಬೇಕಾದ್ರೆ ಏನು ಫಾಲೋ ಮಾಡ್ತಿರೋದು ಏನು ನಾವೀಗ? ಬರೀ ತಾರತಮ್ಯನೇ. ಥ್ರೋಔಟ್ ತಾರತಮ್ಯ. ತಾರತಮ್ಯವಿಲ್ಲದ ಬದುಕು ಬದುಕೇ ಅಲ್ಲ, ಅದನ್ನು ಫಾಲೋ ಮಾಡುತ್ತೆ. ಒಬ್ಬರು ಅದನ್ನು ಉಪಯೋಗಿಸಿರಲಿಲ್ಲ, ಪದನೇ ಉಪಯೋಗಿಸಿರಲಿಲ್ಲ. ಬಹಳ ಆಶ್ಚರ್ಯ ಅಂದರೆ ತಾರತಮ್ಯ ಅಂದರೆ ವೆರಿ ವರ್ಡ್ ಇದೆಯಲ್ಲ, ಇಟ್ ವಾಸ್ ಟೋಟಲಿ ಮಿಸ್ಸಿಂಗ್. ಯಾವುದೇ ಭಾಷ್ಯಕಾರರು ಕೂಡ ಆ ಅಂಶವನ್ನು ತಂದಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ತಂದು ತಾರತಮ್ಯ ನಿರೂಪಣೆ ಮಾಡಿದ್ದು ಆಚಾರ್ಯರು ಅಂತ ಹೇಳಿದೆ. ಅದು ಹೇಗೆ ಅಂತ ಮುಂದಿನ ಪ್ರಶ್ನೆ. ಏನು ತಾರತಮ್ಯ? ದೇವತೆಗಳು ಯಾರ್ಯಾರು? ದೇವತಾ ಪ್ರಪಂಚವನ್ನೇ ಮುಂದಿಡುತ್ತೆ. ಯಜ್ಞದ ಕಾನ್ಸೆಪ್ಟ್ ಒಂದು ಇದಿಲ್ಲೇ, ದೇವತಾ ಕಾನ್ಸೆಪ್ಟ್ ಒಂದು ಇಲ್ಲೇನೆ. ಮೂರನೇ ಅಧ್ಯಾಯ ಅದಕ್ಕೆ ಭಾರಿ ಮುಖ್ಯವಾದದ್ದು. ಯಜ್ಞದ ಬಗ್ಗೆ ಜಗಚ್ಚಕ್ರದ ಬಗ್ಗೆ ವಿವರಣೆ ಬಂತು. ಈಗ ದೇವತಾ ತಾರತಮ್ಯವನ್ನು ಹೇಳ್ತಾಯಿ. ಇದನ್ನು ದೊಡ್ಡದಿದೆ ಆದ್ದರಿಂದ ಹೊತ್ತಾಗಿದೆ ಆಗಲೇ. ನಾಳೆ ದಿವಸ ದೇವತಾ ತಾರತಮ್ಯ ಅಧ್ಯಾಯದ ಪರಿಸಮಾಪ್ತಿ, ನಾಳೆ ಬಹುಶಃ ಗ್ಯಾರಂಟಿಯಾಗಿ ಮೂರನೇ ಅಧ್ಯಾಯ ಮುಗಿಸಿ ನಾಲ್ಕನೇ ಅಧ್ಯಾಯಕ್ಕೆ ನಾವು ಪ್ರವೇಶ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ಪ್ರೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾ.